ನಮ್ಗೆ ನಮ್ಗೆ ಪ್ರಮಾಣ ಓಕೆ ನಮ್ಗೆ ಪ್ರಮಾಣ ಇದು ಎಲ್ಲಿ ಬರುತ್ತಂದ್ರೆ ಮೇನ್ ಆಗಿ ನಮ್ಗೆ ಭಾಗವತದಲ್ಲಿ ಹೇಳ್ತಾರೆ. ಅಲ್ಲಿ ಹೇಳುವಾಗ ಆಯುಧಗಳು ಮತ್ತು ಆಭರಣಗಳು ಒಟ್ಟಿಗೆ ಹೇಳ್ತಾರ. ಆಯುಧ ಆಭರಣ ಅದೇ ಪದ್ಯಮಾಲಾದಲ್ಲಿ ಇವರು ಪೂಜೆ ಗಂಡಸರು ಪೂಜೆ ಮಾಡುವಾಗ ಪದ್ಯಮಾಲಾ ಅದೆಲ್ಲ ಪಠನ ಮಾಡಿ ಆಮೇಲೆ ಪೂಜೆ ಮಾಡ್ತಾರಲ್ಲ ಅಲ್ಲಿನು ಆಯುಧ ಆಭರಣಗಳು ಒಟ್ಟಿಗೆ ಕೊಟ್ಟಿದ್ದ. ದೇ ಗೋ ಟುಗೆದರ್. ಯಾಕೆ ಅಂದ್ರೆ ಒಂದು ರೀಸನ್ ಏನ್ ಕೊಡ್ತಾರಂದ್ರೆ ಅದು ಆಯುಧ ಅಂತದಕ್ಕೆ ಹೇಗೆ ಯಾಕೆ ಕರೀತಾರಂದ್ರೆ ಆಯುಧ ಶಬ್ದಕ್ಕೆ ಏನರ್ಥ ದೇವ್ರಿಗೆ ಯಾವ ಆಯುಧನು ಬೇಕಾಗೇ ಇಲ್ಲ. ಗುರು ಡಸನ್ ನೀರ್ ಆಯುಧ ಅವನು ಕೈಯಲ್ಲಿ ಯಾಕೆ ಧರಿಸಿದ್ದಾನೆ. ಇವಾಗ ಉಡುಪಿ ಕೃಷ್ಣನ ವಿಗ್ರಹ ನಾವು ನೋಡ್ತೀವಿ. ನೋಡೋವಾಗ ವಾದಿರಾಜರು ಹೇಳ್ತಾರೆ ಅದು ನೋಡೋದು ಯಾತಕ್ಕೆ ಅವನು ಅದೆಲ್ಲ ಇಟ್ಟುಕೊಂಡು ಇದ್ದಾನೆ ಅಂದ್ರೆ ನಮ್ಗೆ ಹೀಸ್ ಕಮ್ಯುನಿಕೇಟಿಂಗ್ ಟು ಅಸ್. ಮಾತಾಡ್ತಾ ಅಲ್ಲಿ ದೇವರ ಹತ್ರ ನಾವು ವಿಗ್ರಹ ಮುಂದೆ ನಾವು ನಿಂತಿದ್ರೆ ಸುಮ್ನೆ ಅವನಿಗೆ ಕೈ ತಲೆ ಕೈಲಿ ಇದು ಪುಷ್ಪ ಅದು ಇದು ಇದೆ ಅಂತ ಅದು ನೋಡ್ಲಕ್ಕೆಲ್ಲ ಅದು ಒಂದು ಭರತನಾಟ್ಯ ಡಾನ್ಸ್ಗೆ ಹೋದ್ರೆ ಅವ್ನು ಏನ್ ಮಾಡ್ತಾರ ಕೈಗಳ ವಿನ್ಯಾಸದಿಂದ ಶಿ ಕಮ್ಯುನಿಕೇಟ್ಸ್ ಏನು ಅಂತ. ಈ ಕೈ ಎಂಬುದು ಬಾಯಿ ಮಾತ್ರ ಕಮ್ಯುನಿಕೇಟ್ ಮಾಡೋದಲ್ಲ. ದೇವರು ಬಂದು ತಮ್ಮ ಕಣ್ಣಿನಿಂದ ನಮ್ಮನ್ನ ನೋಡಿ ಅನುಗ್ರಹ ದೃಷ್ಟಿಯನ್ನ ನಮ್ಗೆ ಪ್ರಾಣ ಶಕ್ತಿಯನ್ನ ಕೊಡ್ತಾನೆ ಕಣ್ಣು ಮೂಲಕವಾಗ. ಅವನ ಕಣ್ಣು ದೇವರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳ್ತೀವಲ್ಲ ಹಾಗೆ ಕಣ್ಣು ಮೂಲಕವಾಗೆ ನಮ್ಗೆ ಪ್ರಾಣ ಆಧಾನ ಮಾಡಿ ನಮ್ಗೆ ಕೊಡ್ತಾನಂತ ಕಣ್ಣು ದರ್ಶನ ಮಾಡ್ತೀನಿ ಅಂತ. ಆ ಬಾಯಿ ತುಟಿ ಆ ಒಂದು ನಗುತ್ತಾ ಇರುವಂತ ಪ್ರಸನ್ನ ವದನ ಅದು ನೋಡೋವಾಗ ಅದು ಏನು ಅಂದ್ರೆ ಆಚಾರ್ಯ ಸುಮಧ್ವಯುಜದಲ್ಲಿ ಹೇಳ್ತಾರೆ ಅವ್ರ ಶಿಷ್ಯಂದ್ರೆ ನೋಡಿದ್ರಂತೆ ಆಚಾರ್ಯ ಪೂಜೆ ಮಾಡೋವಾಗ ಆ ದೇವರ ಬಾಯಿಯಿಂದ ಅಮೃತ ನಿಜವಾಗ್ಲೂ ಆ ಮಧು ಆ ಅಮೃತ ಸುರಿದು ಬರುತ್ತಂತೆ ಅದನ್ನೂ ನೋಡಿದ್ರು ಎಂಬೋ ಒಂದು ವ್ಯಾಖ್ಯಾನವನ್ನು ಅಲ್ಲಿ ಕೊಡ್ತಾರೆ ಬಾಯಿಯಿಂದ ಬರುತ್ತಂತೆ. ಸೊ ಬಾಯಿ ನೋಡೋವಾಗ ಅಲ್ಲಿಂದ ಅಮೃತವನ್ನ ನಮ್ಗೆ ಊಟಕ್ಕೆ ಎಲ್ಲ ಅಮೃತವನ್ನ ಕೊಡ್ತಾನಂತ. ಸೊ ಹೀಗೇನೆ ಒಂದೊಂದು ಕೈಯಲ್ಲಿರುವಂತ ಆಯುಧ ಅವ್ನು ಧರಿಸಿದ್ದಾನಂತ ಅದು ಹೇಳುವಾಗ ನೋಡು ನಿಮ್ಗೆ ರಕ್ಷಣೆ ಬೇಕು ನಿಮ್ಗೆ ವಿಗ್ರಹ ನೋಡಿದ ತಕ್ಷಣ ನಮ್ಗೆ ರಕ್ಷಣೆ ಸಿಕ್ಕುತ್ತೋ ಇಲ್ಲ ಒಂದ್ ಭಯ ಏನೋ ಬೇರೆ ಏನೋ ಕೊಡ್ತಾರೋ ಅಂತ ಇಲ್ಲ ಅಂತ. ಆ ಒಂದೊಂದು ಚಕ್ರ ಒಂದೊಂದು ನೋಡೋವಾಗ ದೇವರು ಆ ಚಕ್ರ ಮೂಲಕವಾಗಿ ನಮ್ಗೆ ಕೊಡುವಂತ ಸಂದೇಶ. ಅದಕ್ಕೆ ಕೆಲವೊಮ್ಮೆ ನಾವು ನಮ್ ಜಪದಲ್ಲಿ ಬರುವಾಗ ಕೆಲವೊಮ್ಮೆ ನಾವು ಚಕ್ರ ಶಂಖ ಅಂತೀವಿ ಅಥವಾ ಶಂಖ ಚಕ್ರ ನಮ್ಗೆ ಯಾವ್ದು ಬೇಕೋ ತುಂಬಾ ಬೇಕಾಗಿದೆಯೋ ಅದನ್ನ ಫಸ್ಟ್ ಇಟ್ಕೊಂಡು ಶಂಖ ಚಕ್ರ ಅಂತಾನು ನಾವು ಹೇಳ್ತೇವೆ. ಸೊ ಹೀಗೆ ಆಯುಧಗಳ ಮೂಲಕವಾಗ ಅವನು ಕಮ್ಯುನಿಕೇಟ್ ಮಾಡ್ತಾನೆ. ಮತ್ತು ಅವನು ಮಾಲ ಇಲ್ಲಿ ಮಾಲಗಳು ಮೂರನ್ನೇ ಹೇಳ್ತಾರೆ ಎಸ್ಪೆಷಲಿ ಇಲ್ಲಿ ಇದು ನೋಡಿದಾಗ ಇದು ಪದ್ಯಮಾಲಾದಲ್ಲಿ ಬಂದಿದೆ ಪದ್ಯಮಾಲಾ ಮತ್ತು ಭಾಗವತ 11th ಸ್ಕಂದ 27th ಅಧ್ಯಾಯ 26th ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಆಯುಧಗಳು ಅಂದ್ರೆ ದೇವರು ನಮ್ಗೆ ಆಯುಷ್ ದತ್ತೆ ಅದಕ್ಕೆ ಆಯುಧಕ್ಕೆ ಶಬ್ದಕ್ಕೆ ಏನರ್ಥ ಅಂದ್ರೆ ನಮ್ಮ ಆಯುಷ್ ಅನ್ನ ದತ್ತೆ ಧಾರಣೆ ಮಾಡ್ಕೊಂಡಿದ್ದಾನೆ ದೇವರು. ಧಾರಣೆ ಹೇಗೆ ಮಾಡ್ಕೊಂಡಿದ್ದಾನಂದ್ರೆ ಈ ಆಯುಧಗಳು ನಾವೆಲ್ಲ ಹಾಕೊಳ್ತಿಲ್ಲ ಶಂಖ ಚಕ್ರ ಇದೆಲ್ಲ ಹಾಕೊಳ್ತಿಲ್ಲ ಅದು ದಟ್ ಇಸ್ ಇಂಡಿಕೇಟರ್ ನಮ್ಗೆ ಕ್ಷಣ ಕ್ಷಣಕ್ಕೆ ಆಪತ್ತುಗಳು ಎಷ್ಟು ಅನೇಕ ರೀತಿ ಸುಂದರ ಅವರು ಶಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಅವರ ಫೀಲ್ಡ್ ಅದು. ಸೊ ಕ್ಷಣ ಕ್ಷಣಕ್ಕೆ ಒಂದು ಸೆಲ್ ಒಂದು ಫ್ಲೂಯಿಡ್ ಒಂದು ಇದು ಆಚೆ ಈಚೆ ಹೋದ್ರೆ ಎವ್ರಿಥಿಂಗ್ ಗೆಟ್ಸ್ ಸ್ಕ್ರೂಡ್ ಅಪ್. ಕ್ಷಣ ಅವನು ಆ ಒಂದು ದೈತ್ಯರ ಶಕ್ತಿಯನ್ನ ನಾಶ ಮಾಡಿ ನಮ್ಮನ್ನ ಕ್ಷಣ ಕ್ಷಣಕ್ಕೆ ನಮ್ಮ ಆಯುಷ್ ಒಳ್ಳೆ ರೀತಿಯಿಂದ ಇರುವಂತೆ ಧಾರಣೆ ಮಾಡ್ಕೊಂಡಿದ್ದಾನೆ ಆಯುಷ್ ದತ್ತೆ. ಸೊ ಆ ಆಯುಧವನ್ನ ನೋಡ್ತೀವಿ ಆಯುಧದಿಂದ ನಮ್ಮನ್ನ ರಕ್ಷಣೆ ಆಗತ್ತ ಮತ್ತು ಅದೇ ಒಂದು ಆಭೂಷಣ ಆಭರಣ ಆಗಿದೆ. ಈ ಆಭರಣ ಹೇಳುವಾಗ ಮಾತ್ರ ಮೂರನ್ನ ಉಲ್ಲೇಖ ಮಾಡ್ತಾರೆ ಇಲ್ಲಿ ಹಾಗಿದ ಪದ್ಯಮಾಲಾ ಮತ್ತು ಇದಿಲ್ಲಿ ಭಾಗವತದಲ್ಲಿ ಅಂದ್ರೆ ಫಸ್ಟ್ ಬಂದು ಸುದರ್ಶನ ಚಕ್ರಕ್ಕೆ ದುರ್ಗಾದೇವಿ ಆ ಸುದರ್ಶನ ರೂಪದಲ್ಲಿ ಭಗವಂತನೇ ಇದ್ದಾನೆ ಅವನನ್ನ ಸೇವೆ ಮಾಡ್ಲಕ್ಕೆ ಲಕ್ಷ್ಮಿಯ ವಿಶೇಷ ರೂಪ ಬಂದು ದುರ್ಗಾ ರೂಪದಿಂದ ಚಕ್ರದಲ್ಲಿ ನಿಂತಿದ್ದಾನಂತ. ಸೊ ಅದಕ್ಕೆ ಚಕ್ರ ಧರ್ಮಚಕ್ರನೂ ಆಗತ್ತೆ ದುಷ್ಟರನ್ನ ಅಧರ್ಮ ಮಾರ್ಗದಲ್ಲಿ ಹೋಗೋರ್ನ ಅಧರ್ಮ ಮಾಡಿಸುವಂತ ದೈತ್ಯರನ್ನ ನಾಶ ಮಾಡ್ತಾಳೆ ದುರ್ಗಾ ರೂಪ. ಚಕ್ರದಲ್ಲಿ ಸುದರ್ಶನ ಚಕ್ರದಲ್ಲಿ ದುರ್ಗಾ ರೂಪವನ್ನ ಸ್ಮರಣೆ ಮಾಡಬೇಕಂತ. ಆಮೇಲೆ ಶಂಖದಲ್ಲಿ ಆ ಒಂದು ಶ್ರೀ ರೂಪವನ್ನ ಆ ಪಾಂಚಜನ್ಯ ಶಂಖದಲ್ಲಿ ಶ್ರೀ ರೂಪ ಅದು ವಿಶೇಷ ಹೇಳುವಾಗ ತುಂಬಾ ಚೆನ್ನಾಗಿ ವಾದಿರಾಜರು ಹೇಳ್ತಾರೆ. ಅವ್ರು ಹೇಳ್ತಾರೆ ನೋಡು ಆ ಶಂಖ ಆ ತೀರ್ಥಕ್ಷೇತ್ರಕ್ಕೆ ಹೋಗಿ ಶಂಖೋದ್ಧಾರಕ್ಕೆ ಹೋಗಿ ಹೇಳ್ತಾರೆ ನೋಡು ಎಷ್ಟು ಅದ್ಭುತವಾಗಿದೆ ಈ ಶಂಖ ನೀನು ಬಿಳಿ ಬಣ್ಣದಂದೇ ಇದೆ ಬಿಳಿ ಬಣ್ಣದಿಂದ ಇದ್ರೂ ದೈತ್ಯರ ಸಹವಾಸ, ಪಾಂಚಜನ್ಯ ಆ ರಾಕ್ಷಸರ ಸಹವಾಸ ಎಲ್ಲ ನಿನಗೆ ಅವ್ರ ಜೊತೆಯಲ್ಲಿ ಸೇರಿ ಆ ಒಂದು ಪ್ರಯೋಜನವೇ ಇಲ್ಲ ಅವ್ರ ಹಾಗೆಂದ್ರೆ ನಾವು ಹಾಗೆ ತಾನೆ ನಮ್ಮ ಸ್ವಭಾವ ನಾವು ಸಾತ್ವಿಕರು ಅಂತ ನಾವು ತಗೊಳ್ತಾ ಇದೀವಿ. ಸಾತ್ವಿಕರಾಗಿದ್ದರನ್ನು ನೋಡಿ ಎಷ್ಟೆಷ್ಟೋ ಒಂದು ವಿ ಆರ್ ಆಲ್ ಎಲ್ಲ ಕೆಟ್ಟ ಕೆಲಸಗಳು ಮಾಡ್ತೀವಿ, ನಮ್ಮ ಒಳಗೆ ಎಲ್ಲ ಕಾಮ ಕ್ರೋಧ ಲೋಭ ಮದ ವಾತ್ಸರ ಎಲ್ಲವೂ ನಮ್ಗೆ ಕ್ಷಣ ಕ್ಷಣಕ್ಕೆ ಒಂದೇ ದಿವಸದಲ್ಲಿ ಎಲ್ಲವೂ ನಮ್ಗೆ ಕಾಣಿಸುತ್ತೆ. ಇಷ್ಟು ನಾವು ಇದ್ರೂ ಆ ಪಾಂಚಜನ್ಯ ಆ ಒಂದು ದೇವರ ಅದನ್ನ ಕೈಯಲ್ಲಿ ಎತ್ತು ಬಿಟ್ಟಂತ ಆ ಶಂಕ ಅದು ಜಡ, ಅದು ಏನೇನು ಪ್ರಯತ್ನವೇ ಮಾಡಿಲ್ಲ ಅಂತ ಶಂಕ, ಬಟ್ ಅದು ಬಿಳಿ ಬಣ್ಣವಾಗಿದೆ, ಅದು ಶುದ್ಧ ಬಣ್ಣವಾಗಿದೆ. ಅಂದ್ರೆ ನಾವು ಸಾತ್ವಿಕರಾಗಿದ್ದೀವಿ ಅಂತ ದೇವರು ತಾನೇ ಕರುಣೆದಿಂದ ಆ ಶಂಕವನ್ನ ಅಲ್ಲಿಂದ ಎತ್ತುತ್ತಾನಂತ, ಎತ್ತಿ ಬಿಟ್ಟು ತನ್ನ ತುಟಿಯಲ್ಲಿ ಇದ್ದು ನಾದವನ್ನ ಮಾಡಿದ್ರೆ ಅದು ಎಷ್ಟು ಅದ್ಭುತವಾಗಿ ಬಂತು ಅಂದ್ರೆ ಆ ನಾದ ಆ ಶಂಖ ನಾದದಿಂದ ಏನಾಗತ್ತಂದ್ರೆ ದೈತ್ಯ ಸೈನ್ಯ ಹಾಳಾಗೋದು ಮಾತ್ರ ಇಲ್ಲ, ದೈತ್ಯರ ಸೈನ್ಯದಲ್ಲಿ ಆ ಒಂದು ಮರಿ ಮಕ್ಕಳು ಆ ದೈತ್ಯದ ಬೀಜ ಅದೇ ಪತನ ಆಗ್ಬಿಡತ್ತಂತ ಹಾಗೆ ಅವನ್ ಮಾಡಿದ. ಸೊ ಹಾಗೇನೆ ನಮ್ಮನ್ನನ್ನು ಮಾಡು ಅಂತ ಆ ತೀರ್ಥಕ್ಷೇತ್ರಕ್ಕೆ ಹೋಗಿ ಹೀಗೆ ನೀವು ಪ್ರಾರ್ಥನೆ ಮಾಡಿ ಶಂಖನ್ನ. ಶಂಖ ಒಂದು ಜಡವನ್ನೇ ಉದ್ಧಾರ ಮಾಡಿದ್ದಾನ ಅವನು, ಅಂದ್ರೆ ನಮ್ಮನ್ನ ಉದ್ಧಾರ ಮಾಡ್ಲಂಗೆ ಬಿಡ್ತಾನ ಅಷ್ಟು ಕಾರುಣ್ಯ ಅಂತ ಭಗವಂತನ ಕಾರುಣ್ಯವನ್ನ ಅಲ್ಲಿ ಹೇಳ್ತಾರೆ. ಇದನ್ನ ನಾವು ಪಾಂಚಜ ಅದಕ್ಕೆ ಶ್ರೀ ಅದಕ್ಕೆ ಬಿಳಿ ಬಣ್ಣದಿಂದ ಇದಕ್ಕೋಸ್ಕರ ಅಲ್ಲಿ ಶ್ರೀ ಸಂಪತ್ತು ಪ್ರದಾಯಕವಾಗ ಶ್ರೀ ರೂಪವನ್ನೇ ಇಟ್ಟಿದ್ದಾನಂತ, ಶ್ರೀ ಒಳಗೆ ಇದ್ದಾನಂತ. ಸೊ ಶ್ರೀ ಅಭಿಮಾನಿ ಮುಖ್ಯ ಅಭಿಮಾನಿ ಶ್ರೀ ಆಗ್ತಾಳೆ. ಮತ್ತು ಗದಾ ಬಂದಾಗ ಗದೆಗೆ ವಾಯುದೇವರನ್ನ ಇಟ್ಕೊಳ್ತಾರೆ, ಮತ್ತು ಪದ್ಮ ಬಂದಾಗ ಪದ್ಮಕ್ಕೆ ಬಂದು ಭೂ ರೂಪವನ್ನ ಇಟ್ಕೊಳ್ತಾರೆ, ಭೂದೇವಿ ರೂಪವನ್ನ ಪದ್ಮದಲ್ಲಿ ಇಟ್ಕೊಳ್ತಾರೆ. ಮತ್ತು ಖಡ್ಗ ಬಂದಾಗ ಅಲ್ಲಿ ದುರ್ಗಾ ರೂಪವನ್ನ ಸ್ಮರಣೆ ಮಾಡ್ತಾರೆ. ಆಮೇಲೆ ಶಾಂಗ ಧನುಷ್ ಬಂದಾಗ ಅಲ್ಲಿ ಸರಸ್ವತಿಯನ್ನ ಚಿಂತನೆ ಮಾಡಬೇಕು. ಆಮೇಲೆ ಆ ಧನುಷ್ ಜೊತೆಯಲ್ಲಿ ಬಾಣಗಳು ಪಂಚ ಬಾಣಗಳು ಪಂಚ ಪ್ರಾಣರನ್ನ ಚಿಂತೆ ಪಂಚ ಪ್ರಾಣ ಪ್ರಾಣ ಪಾನ ವ್ಯಾನ ಉದಾನ ಸಮಾನ ಅದನ್ನ ಚಿಂತನೆ ಮಾಡಬೇಕು. ಅಷ್ಟು ತನಕ್ಕೆ ಹೇಳ್ಬಿಟ್ಟು ಇದೆಲ್ಲ ಆಯುಧಗಳಾಗತ್ತೆ. ಆಮೇಲೆ ಕೌಸ್ತುಭವನ್ನ ಮೂರು ಆಭರಣಗಳನ್ನ ತಗೊಳ್ತಾರೆ. ಕೌಸ್ತುಭ ಬಂದು ಕಂಠದಲ್ಲಿ ಹಾಕೊಂಡಿರ್ತೀವಿ, ಅದಕ್ಕೆ ಕಂಠದಲ್ಲಿ ನೋಡಿ ನಮ್ಗೆ ಶಬ್ದ ನುಡಿದು ನುಡಿಸೋದು ಒಳ್ಳೆ ಶಬ್ದವಾಗಿ ಬರೋದು ಎಲ್ಲವೂ ಅಲ್ಲಿ ಕಂಠದಲ್ಲಿ ಎರಡು ಕಡೆನು ಆ ಬ್ರಹ್ಮವಾಯುಗಳು ನಿಂತಿದ್ದಾರಂತ. ಸೊ ಹಾಗೆ ಅವರನ್ನ ಕಂಠದಲ್ಲಿ ಅದಕ್ಕೆ ಅವರ ಅಭಿಮಾನಿಗಳಾಗ ದೇವರನ್ನ ಸೇವೆ ಮಾಡ್ಲಿಕ್ಕೆ ಆಭರಣವನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಆಭರಣ ಬಂದಾಗ ಏನಾಗತ್ತ, ನಮ್ಮ ಇಷ್ಟು ಆಯುಧದಿಂದ ನಮ್ಗೆ ರಕ್ಷಣೆ ಎಲ್ಲವೂ ಸಿಕ್ಕತ್ತೆ. ಆದ ಮೇಲೆ ಆ ಒಂದು ದೈತ್ಯರ ಕಾಟ ಕೀಟ ಎಲ್ಲ ಹೋದ ಮೇಲೆ ಕೌಸ್ತುವ ಬಂದಾಗ ಆ ಸ್ವಚ್ಛವಾದ ಆ ವಾಯುದೇವರು ಮತ್ತು ಚತುರ್ಮುಖ ಬ್ರಹ್ಮನಿಂದ ನಮಗೆ ಒಂದು ಆಭರಣ ಕಂಠದಿಂದ ಸ್ವರಗಳು ಬಂದು ಮಾತು ಬಂದು ಮಾತು ಮಾತು ಮೂಲಕವಾಗಿ ಆ ಒಂದು ಸಂಪತ್ತು ಎಲ್ಲವೂ ಬರುತ್ತೆ. ಸೊ ಕೌಸ್ತುಭ ಅದು ಆಭರಣ ಆಗತ್ತ, ನಮ್ಗೆ ಸಂಪತ್ತು ಸಿಕ್ಕತ್ತ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅದಾದ್ಮೇಲೆ ನೆಕ್ಸ್ಟ್ ಬರೋದು ವನಮಾಲ ಹೇಳ್ತಾರೆ. ವನಮಾಲ ನೋಡಿ, ವನಮಾಲ ಶ್ರೀವತ್ಸ ಎರಡನ್ನು ಹೇಳ್ತಾರೆ. ಈ ವನಮಾಲಾ ವಿಶೇಷ ಏನು ಅಂತ ಹೇಳ್ತಾರೆ, ಆವಾಗ ಏವಕಾರ ಹಾಕ್ತಾರೆ, ಶ್ರೀ ಏವ ಅಂತ ಅಲ್ಲಿ ಹಾಕಿದ್ದಾರೆ. ಅದಕ್ಕೆ ನಾವು ತುಳಸಿ ವನಮಾಲ ಅಂದ್ರೆ ಬೇಸಿಕಲಿ ಇಟ್ ಈಸ್ ಅ ಪ್ಯೂರ್ ಪರ್ಫೆಕ್ಟ್ ತುಳಸಿಯಿಂದ ಮಾಡುವಂತ ಮಾಲೆ ವನಮಾಲ, ತುಳಸಿಯಿಂದ ಹಾಕ್ಬೇಕು. ಸೊ ಅದಕ್ಕೆ ಅಲ್ಲಿ ಏನು ನಮ್ ದಾಸರು ಕೊಟ್ಟಾಗ ಶ್ರೀ ತುಳಸಿ ಅಂತ ಕೊಟ್ಟಿದ್ದಾರೆ. ಬರೀ ನೀವು ಅಲ್ಲಿ ಜಾಂಬವತಿ ಅಷ್ಟೇ ನಿಲ್ಬೇಡಿ, ಶ್ರೀ ಏವ ಅಂತ ಕೊಟ್ಟಾರೆ. ಶ್ರೀ ಏವ ಸಾಕ್ಷಾತ್ ಆಗಿ ಅವಳೇ ನಿಂತಿದ್ದಾಳೆ ವನಮಾಲೆ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಅವಳಿಗೆ ಈ ಸಂಸಾರ ಲೇಪ ಅದು ಇದು ಒಂದು ಇಲ್ಲ ಕಾರಣದಿಂದ ತುಳಸಿಯನ್ನ ನಾವು ಕ್ಲೀನ್ ಮಾಡೋ ಪ್ರಾಸೆಸ್ಸೇ ಇಲ್ಲ. ಹಾಗೆ ತುಳಸಿ ಯು ಡೋಂಟ್ ಹ್ಯಾವ್ ಟು ನೀರ್ ಹಾಕಬಾರದು. ಮತ್ತು ತುಳಸಿ ತರವಾಗಲಾಗ್ಲಿ ತುಳಸಿ ಜೊತೆಯಲ್ಲಿ ಆಗ್ಲಿ ಬೇರೆ ಹೂಗಳನ್ನ ನಾವು ಕಟ್ಟೋದಿಲ್ಲ. ಬಿಕಾಸ್ ಶ್ರೀ ಇಲ್ಲಿ ಇರುವಂತಹ ರೂಪ ವನಮಾಲದಲ್ಲಿ ಇರುವಂತಹ ರೂಪ ಶ್ರೀ ಏವ ಅವಳೇ ನಮ್ಗೆ ಕೊಡಬೇಕು ಬ್ರಹ್ಮ. ಸೊ ಈ ಮೂರು ಆಭರಣ ತಕೊಂಡ್ರೆ ಸಾಕ್ಷಾತ್ ಆಗ ಲಕ್ಷ್ಮೀ ದೇವಿ ಮತ್ತು ಬ್ರಹ್ಮವಾಯುವನ್ನೇ ನಾವು ತಗೊಳ್ತೀವಿ. ಸೊ ಕೌಸ್ತುಭ ಆಮೇಲೆ ವನಮಾಲ, ವನಮಾಲ ಆದ ಮೇಲೆ ಶ್ರೀವತ್ಸ ಹೇಳ್ತಾರೆ. ಶ್ರೀವತ್ಸ ಹೇಳುವಾಗ ಶ್ರೀವತ್ಸಕ್ಕೇನು ವನಮಾಲಾಗೇನು ಏನು ವ್ಯತ್ಯಾಸ ಅಂತ ಹೇಳುವಾಗ ಹೇಳ್ತಾರೆ. ಶ್ರೀವತ್ಸ ಅಂಬೋದು ನಿಮ್ಗೆ ಶ್ರೀವತ್ಸ ಇದು ಪ್ಯೂರ್ ಪ್ಲೇಟ್ ತುಳಸಿ ಆಗತ್ತೆ. ಶ್ರೀವತ್ಸ ಅಂಬೋದಕ್ಕೆ ವೈಜಯಂತಿ ಹಾರ ಅಂತಾನೆ ಹೇಳ್ತಾರೆ. ವೈಜಯಂತಿ ಮಾಲಾ ವೈಜಯಂತಿ ಹಾರ ಎರಡನ್ನೂ ಬಳಸ್ತಾರ. ಅಂದ್ರೆ ಇದು ಏನಾಗತ್ತಂದ್ರೆ ಈ ವಕ್ಷಸ್ಥಲದಲ್ಲಿ ಮೂಲತಃ ವಕ್ಷಸ್ಥಲದಲ್ಲಿ ಇರತ್ತ. ಬಟ್ ಇಲ್ಲಿ ತುಳಸಿಗೆ ಏನ್ ಹೇಳ್ತಾರಂದ್ರೆ ಅನೇಕ ವರ್ಣನೆ ಹೇಗ್ ಬರತ್ತಂದ್ರೆ ಅನೇಕ ರತ್ನ ಸಂಯುಕ್ತ ತುಳಸಿ ದಳ ಮಿಶ್ರಿತ ವಿಷ್ಣು ವಕ್ಷಸ್ಥಲೇ ಮಾಲ ಅಂತ ಇದಕ್ಕೆ ಡೆಫಿನೇಷನ್. ಅಂದ್ರೆ ಏನಂದ್ರೆ ಈ ವಕ್ಷಸ್ಥಲದಲ್ಲಿ ಇರುವಂತ ಈ ತುಳಸಿ ಹಾಕುವಾಗ ಇಲ್ಲಿ ಹೂಗಳ ಜೊತೆಯಲ್ಲಿ ಮಿಶ್ರಿತ ಮಾಡೋದಿಲ್ಲ, ಬಟ್ ಮುತ್ತು ರತ್ನಗಳಿಂದ ವಾದಿರಾಜರು ಹೇಳ್ತಾರ ಮುತ್ತು ರತ್ನಗಳು ಅಂತ, ಆ ಮುತ್ತು ಮುಂತಾದ ರತ್ನದಿಂದ ಈ ತುಳಸಿಯನ್ನ ಕಟ್ಟಿ ಆ ಒಂದು ವಕ್ಷಸ್ಥಲದಲ್ಲಿ ಇದರಿಯು ಪುಟ್ಟಿಟ್ಲಿಕ್ಕೆ ಹಾರ ಹಾರ ಅಂದ್ರೆ ಅಪ್ ಟು ವಕ್ಷಸ್ಥಲ ಬರುತ್ತೆ, ಅಥವಾ ವನಮಾಲಾ ವೈಜಯಂತಿ ಮಾಲಾ ಅಂದ್ರೆ ಅಪ್ ಟು ಲೆಗ್ನು ಬರುತ್ತೆ, ಎರಡು ಇದೆ. ಅಥವಾ ಇನ್ನೊಂದು ರೀತಿಯಿಂದನೂ ಈ ವೈಜಯಂತಿ ಮಾಲಾ ನಾವೆಲ್ಲಿ ರತ್ನ ಎಲ್ಲ ಎಲ್ಲಿ ಹೋಗೋದು, ಅದಕ್ಕೆ ಇವಾಗೆಲ್ಲ ವೈಜಯಂತಿ ಮಾಲಾ ಮಾಡಿದೀವಿ ಅಂತ ಯಾರನ್ನಾರು ಹೇಳಿದ್ರೆ ಅವ್ರು ಏನ್ ಮಾಡ್ತಾರಂದ್ರೆ ವೈಜಯಂತಿ ಮಾಲಾ ಅಂಬುದು ಸಿಮೆಟ್ರಿಕ್ ಆಗಿರಬೇಕು, ಉರುಟಾಗೆ ಒಂದು ಒಂದು ಇರಬೇಕು ಆ ಮಾಲೆ ಹಾಕಿದ್ರೆ. ಇಟ್ ಇಸ್ ನಾಟ್ ಜಸ್ಟ್ ಪ್ಲೈನ್ ಮಾಲಾ, ಉರುಟಾಗೆ ಅಲ್ಲಿ ಒಂದು ಸೆಂಟರ್ಲಿ ಒಂದು ಕಟ್ಟಿ ಹಾಕಬೇಕು, ಎರಡು ಕಡೆನೂ ಸಿಮೆಟ್ರಿ. ನಾವು ಇವಾಗ ರೋಜಾ ಹೂಗಳಿಂದ ವೈಜಯಂತಿ ಮಾಲವನ್ನ ದೇವರಿಗೆ ಏರಿಸ್ತೀವಿ ಅಂದ್ರೆ ಈ ಕಡೆ ಒಂದು ಐದು ರೆಡ್ ಕಲರ್, ಈ ಕಡೆನೂ ಐದು ರೆಡ್, ಆಮೇಲೆ ಫಾಲೋಡ್ ಬೈ ಒಂದು ಮಟ್ಟದಲ್ಲಿ ಚೆಂದಾಗಿ ಮಾಡ್ತಾ ಇರೋದು, ಐದು ಐದು ರೆಡ್ ಬರುತ್ತೆ, ಆಮೇಲೆ ವೈಟ್, ಈ ಕಡೆನೂ ವೈಟ್, ಆಮೇಲೆ ಈ ಕಡೆ ಗ್ರೀನ್, ಈ ಕಡೆ ಸಿಮೆಟ್ರಿ ಇಸ್ ಫಾಲೋಡ್. ಲೈಸ್ ದ ರತ್ನಗಳು, ರತ್ನದ ಕಲರ್ಸ್ ಇರತ್ತಲ್ಲ, ನಮ್ಗೆ ರತ್ನ ಹಾಕಲಿಕ್ಕೆ ನಮ್ಗೆ ಅಷ್ಟು ಇಲ್ಲ. ಸೊ ವಿ ಪುಟ್, ಸೊ ಈ ವೈಜಯಂತಿ ಎಂಬುದು ಈದರ್ ತುಳಸಿ ಮಿಶ್ರಿತ, ಅದಕ್ಕೆ ಕೊಟ್ಟಿರೋ ಪ್ರಮಾಣ ಪ್ರಕಾರ ಅನೇಕ ರತ್ನ ಸಂಯುಕ್ತ ತುಳಸಿ ದಳ ಮಿಶ್ರಿತ ವಿಷ್ಣು ವಕ್ಷಸ್ಥಲೆ ಅಂತ ರತ್ನ ಮುತ್ತುಗಳಿಂದ ತುಳಸಿ ಸೇರಿಸಿ ಹಾಕೋದು ಒಂದು. ಇನ್ನೊಂದು ವೈಜಯಂತಿ ಹಾರ ಅಂತ ಹಾಕಿದ್ರೆ ಬರೀ ನಾವು ಬಂದು ನೆಕ್ಲೆಸ್ ನೆಕ್ಲೆಸ್ ಅಲ್ಲ ಇದೆಲ್ಲ ಹಾಕ್ತಿವಲ್ಲ ರೀ, ಹವಳ ಇವಳ ದೇವರಿಗೆ ಸರ ಹಾಕ್ತಿವಲ್ಲ, ನಾಟ್ ದ ನೆಕ್ಲೆಸ್, ದಾದರ್ ಒಂದು ದೊಡ್ಡದಾಗ ಅದಕ್ಕೆ ಏನ್ ಹೇಳೋದು ಗೊತ್ತಿಲ್ಲ, ಒಂದು ದೊಡ್ಡ ಸರ, ಅದನ್ನ ವೈಜಯಂತಿ ರತ್ನ ಮುತ್ತುಗಳಿಂದ ಬರೀ ರತ್ನ ಮುತ್ತುಯಿಂದ ಹಾಕುವಂತ ಹಾರ ಅದನ್ನು ವೈಜಯಂತಿ ಅಂತ ಹೇಳ್ತೀವಿ. ಅದು ಎರಡು ಇಲ್ಲದೆ ಪಕ್ಷದಲ್ಲಿ ನಾವು ಇವ ರೋಜಾ ಹೂ ಮತ್ತು ಮಲ್ಲಿ ಹೂ ಮತ್ತು ಪತ್ರಗಳು ಇದೆಲ್ಲ ಇಟ್ಕೊಂಡು ಸಿಮೆಟ್ರಿಯಾಗಿ ಮಾಡೋದು ಮದುವೆಯಲ್ಲೆಲ್ಲ ಆತರ ಹಾಕೋದಕ್ಕೇನು ವೈಜಯಂತಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್, ವನಮಾಲ ಇಸ್ ಅ ಪ್ಯೂರ್ ಒನ್. ಹೀಗೆ ಮೂರು, ಸೊ ಏನಾಯ್ತು ಅಂದ್ರೆ ಮೂರು ಲಕ್ಷ್ಮಿ ರೂಪಗಳು ಬರುತ್ತೆ, ಐ ಮೀನ್ ಮೂರು ಅಂತ ಹೇಳ್ತಾರೆ, ಕೌಸ್ತುಭ ವನಮಾಲ ಶ್ರೀವತ್ಸ. ಸೊ ಇದು ಬಂದು ಆಭರಣ ಜೊತೆಯಲ್ಲಿ ಹೇಳ್ತಾರೆ. ಸೊ ನಮ್ಗೆ ಆಯುಧ ಆಭರಣ ಎರಡೂ ಬೇಕು. ಯಾ ಇಲ್ಲಿ ಇಲ್ಲಿ ಕೊಟ್ಟಿಲ್ಲ, ಇಲ್ಲಿ ಎರಡು ರೀತಿಯಿಂದ ಕೊಟ್ಟಿದ್ದಾರೆ. ಒಂದು ರೀತಿಯಿಂದ ಹ್ಯಾಕ್ ಕೊಟ್ಟಿದ್ದಾರೆ ಅಂದ್ರೆ ಈ ಹತ್ತನ್ನ ನಾವು ಬಳಸ್ತೀವಲ್ಲ, ಹತ್ತನ್ನ ಹೇಳಿದಾರಲ್ಲ, ಹತ್ತು ಇಲ್ಲ, ಅದು ಹೇಗಿದೆ ಅಂದ್ರೆ ಫಸ್ಟ್ ಇವರು ಹೇಳೋದು ಹೇಗೆ ಹೇಳಿದಾರಂದ್ರೆ ಚಕ್ರ ಶಂಖ ಗದಾ ಪದ್ಮ ಖಡ್ಗ ಶಾಂಗ ಪಂಚ ಬಾಣ ಕೌಸ್ತುಭ ವನಮಾಲ ಶ್ರೀವತ್ಸ, ಇದು ಹತ್ತು. ಈ ಹತ್ತಲ್ಲಿ ನಿಮ್ಗೆ ಖಡ್ಗ ಬಂದಿದ, ಚರ್ಮ ಬಂದಿಲ್ಲ, ಗುರಾಣಿ ಬಂದಿಲ್ಲ, ಅದನ್ನ ಹೇಳಿಲ್ಲ ಇಲ್ಲಿ. ಸೊ ಅದನ್ನ ತೆಗೆದು ಬಿಟ್ಟಿದ್ದಾರೆ ಇಲ್ಲಿ, ಹಲ ಮುಸಲವನ್ನೂ ತೆಗೆದು ಬಿಟ್ಟಿದ್ದಾರೆ ಈ ಹತ್ತಲ್ಲಿ. ಎರಡೂ ರೀತಿಯಿಂದ ಪೂಜೆ ಮಾಡುವಾಗ ಚಿಂತನೆ ಮಾಡ್ತಾರೆ. ಒಂದು ಬಂದು ಪದ್ಯಮಾಲಾಲಿ ಬಂದದ್ದು, ಈ ಪದ್ಯಮಾಲಾಲಿ ಯಾಕೆಂದ್ರೆ ಲಾಟ್ ಆಫ್ ಪೀಪಲ್ ಜಿತೀರ್ಥರು ಬರೆದ ಪದ್ಯಮಾಲ ಅಂತ ಪದ್ಯಮಾಲಾಲಿ ಹ್ಯಾ ಕೊಟ್ಟಿದ್ದಾರೆ ಅದನ್ನೇ ತಕೊಳ್ತಾರೆ. ಸೊ ಪದ್ಯಮಾಲಾಲಿ ಬರೋ ಬಂದು ಚಕ್ರ ಶಂಖ ಅದೇ ಸುದರ್ಶನ ಪಾಂಚಜನ್ಯ ಮತ್ತು ಗದಾ ಮತ್ತು ಪದ್ಮ ಖಡ್ಗ ಶಾಂಗ ಪಂಚಬಾಣ ಕೌಸ್ತುಭ ವನಮಾಲ ಶ್ರೀವತ್ಸ. ಸೊ ಹೀಗೆ ಹತ್ತು ಕೊಟ್ಟಿದ್ದಾರೆ ಪದ್ಯಮಾಲಾಲಿ. ಭಾಗವತಕ್ಕೆ ಬಂದಾಗೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಭಾಗವತ ಹನ್ನೊಂದನೇ ಸ್ಕಂದದಲ್ಲಿ ಏನ್ ಹೇಳಿದಾರಂದ್ರೆ ಅವರು ಫಸ್ಟ್ ಚಕ್ರ ಶಂಖ ಗದಾ ಹೇಳ್ಬಿಟ್ಟು ಅಲ್ಲಿ ಪದ್ಮವನ್ನ ಬಿಟ್ಟಿದ್ದಾರೆ, ಪದ್ಮವನ್ನ ಬಿಟ್ಟಿದ್ದಾರೆ ಅವರು. ಬಿಟ್ಟು ಬಿಟ್ಟು ಈಶು ಅಂದ್ರೆ ಇದು ಬಿಲ್ಲು ಬಾಣ, ಈಶು ಧನುರ್, ಖಡ್ಗವನ್ನ ಬಿಟ್ಟಿದ್ದಾರೆ ಅವರು. ಖಡ್ಗವನ್ನ ಬಿಟ್ಟು ಈಶು ಧನುರ್ ಹಾಕಿದ್ದಾರೆ. ಖಡ್ಗವನ್ನ ಬಿಟ್ಟಿದ್ದಾರೆ, ಪದ್ಮವನ್ನ ಬಿಟ್ಟಿದ್ದಾರೆ. ಇನ್ಸ್ಟೆಡ್ ಆಫ್ ದಟ್ ಹಾಕಿದ್ದಾರೆ. ವಾಂಗ್ಮನೋಮಯ ರೂಪ ಅಂತ ತಕೊಂಡು ಹತ್ತು ಹತ್ತು ಅಂತ ಹೇಳಿದಾಗೆ ಹತ್ತು ಅಂಬೋದಕ್ಕೆ ಹತ್ತು ಭುಜಗಳು ಅಂತ ನಾವು ತಕೊಂಡಿದ್ದೀವಿ. ಹತ್ತು ಭುಜಗಳು ಅಥವಾ ಹತ್ತು ಉಪನಿಷದ್ಗಳು ಅಂತ ತಕೊಂಡಿದ್ದೀವಿ. ಹತ್ತು ಉಪನಿಷದ್ದುಗಳು ಯಾಕೆ ಅಂದ್ರೆ ದೇವರು ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಅದು ಉಪನಿಷದ್ದು ಮೂಲಕ ಜ್ಞಾನ ಕೊಟ್ಟು ರಕ್ಷಣೆ ಮಾಡ್ತಾನೆ ಅಂತ ಅದು ತಕೊಂಡು, ಇದಕ್ಕೆ ಸಂಬಂಧಪಟ್ಟದ್ದು ಆಯುಧಗಳು. ರಕ್ಷಣೆ ಹೇಗ್ ಮಾಡ್ತಾನೆ, ರಕ್ಷಣೆ ಮಾಡ್ತೀನಿ ಅಂತ ಹೇಗೆ ತೋರಿಸ್ತಾನೆ? ನಾವು ಬರೀ ನಾವು ದೇವ್ರ ಮುಂದೆ ಹೋಗಿ ನಿಂತರ ನಮ್ಗೆ ಏನೋ ಅವ್ರಿಗೆ ಚಕ್ರ ಎಲ್ಲ ದೇವರು ತನಗೆ ಆಯುಧ ಇಟ್ಕೊಂಡಿದ್ದಾನಂತ ನಾವು ನೋಡ್ತೇವೆ. ಉಪನಿಷದ್ಗಳು ಭಾಗವತಗಳು ಇದೆಲ್ಲ ಓದಿದ್ದಾಗ ಆವಾಗ ವಾದಿರಾಜರು ಹೇಳುವ ರೀತಿಯಲ್ಲಿ ಅದೆಲ್ಲ ನಮ್ಗೆ ಹೀಸ್ ಕಮ್ಯುನಿಕೇಟಿಂಗ್ ಟು ಅವರ್, ನಾನು ಇದೆಲ್ಲ ಇಟ್ಟು ನಿನ್ನೊಳಗೆ ಇಟ್ಟು ನಾನ್ ನಿನ್ಗೆ ರಕ್ಷಣೆ ಮಾಡ್ತಾ ಇದ್ದೀನಿ, ಅದನ್ನ ನೀನು ಧಾರಣೆ ಮಾಡ್ಕೋ, ಬರೀ ನೋಡ್ಕೊಂಡು ಹೋಗೋದೆಲ್ಲ ಧಾರಣೆ ಮಾಡ್ಕೋ, ಅಟ್ ಲೀಸ್ಟ್ ಧಾರಣೆ ಮಾಡಿದ್ದೀನಿ ಅಂತ ಚಿಂತನೆ ಮಾಡು, ನಾನು ನಿನ್ನೊಳಗೆ ಹೀಗೆ ಇದ್ದೀನಿ ಅಂತ ಚಿಂತನೆ ಮಾಡು ಅಂತ ಹೇಳೋ ಅದನ್ನು ತಕೊಂಡಿದೆ. ಸೊ ಹತ್ತು ಕೈಗಳಿಗೆ ಹತ್ತು ಕೊಟ್ಟಿದ್ದಾರೆ. ಸೊ ಯು ಡೋಂಟ್ ಹ್ಯಾವ್ ಟು ಟೇಕ್ ಹೀಗೆ ಫೈ ಹಾಗೆ ಫೈ, ಅದು ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಈ ಕೈ ಆ ಕೈ ಬಿಕಾಸ್ ಹತ್ತು ತೋಳುಗಳು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ, ಹೇಗಿರುತ್ತೆ ಅಂತಾನು ಗೊತ್ತಿಲ್ಲ, ಯಾವ ಆರ್ಡರ್ಲಿ ಬರಬೇಕು, ಇದು ಫೈ ಮುಗಿಸ್ಕೊಂಡು ಆ ಫೈಗೆ ಹೋಗ್ಬೇಕಾ. ಹತ್ತು ಅಂದ್ರೆ ಹತ್ತು ಅದು ಹೇಳ್ತಾರಲ್ಲ, ಇದಕ್ಕೆ ಇನ್ನೊಂದು ಹೇಳ್ತಾರ ನೋಡಿ, ನಿಮ್ಗೆ ಕೆಲವೊಮ್ಮೆ ನಾವು ದೇವರ ಕೈಯನ್ನ ನೋಡ್ತೀವಿ, ಇದು ಸಿಂಬಾಲಿಕ್ ಹಾಗೆ ಅಂತ ಹೇಳ್ತಾರ. ವರ ಅಭಯ, ವರ ಅಭಯ ಅಂತ ಇದೆ ಅಂತ ಅನ್ಕೊಳ್ಳಿ, ಆಯ್ತಾ, ಆಯುಧ ಒಂದು ಇಲ್ಲ, ವರ ಅಭಯ ಮಾತ್ರ ಇದೆ, ಇದಕ್ಕೆ ಆಯುಧ ಇಲ್ಲ ಅಂತ ನಾವು ಅನ್ಕೊಂಡ್ಬಿಡ್ತೀವಿ ಮನ್ಸಲ್ಲಿ. ಕೆಲವು ಪಾಸ್ಚರ್ಸ್ ಎಲ್ಲ ದೇವರ ವರ ಅಭಯ ಇದೆ ರೀ, ಆಯುಧ ಒಂದು ಇಲ್ಲ ದೇವರ ಕೈಲೇ ಅಂತ ಚಿಂತನೆ ಮಾಡ್ತೀವಿ. ಬನ್ನಂಗ ಆಚಾರ್ಯ ಒಂದು ಕಡೆ ಅವ್ರ ಉಪನ್ಯಾಸದಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಬಿಡಿಸಿದ್ರು. ಅವ್ರು ಹೇಳಿದ್ರು, ಇದು ವರ ಅಂದ್ರೆ ಏನು, ವರ ಅಂದ್ರೆ ಶ್ರೇಷ್ಠವಾದದ್ದು ಅಂತ ಅರ್ಥ. ಶ್ರೇಷ್ಠವಾದ ದೇವರ ಆಯುಧ ಬಂದು ಆ ಸುದರ್ಶನ ಚಕ್ರ. ಸೊ ವರ ಅಂದ್ರ ಅಲ್ಲಿ ವರ ಅಭಯ ಅಂತ ಕೊಟ್ಟಿದೆ ಅಂದ್ರೆ ವರ ಅಭಯ ಆ ಕೈ ಪಾಶ್ಚರ್ ತೋರ್ಸ್ತಾ ಇದೆ. ವರ ಅಂದ್ರನು ಚಕ್ರ ಅಂದ್ರನು ಒಂದೇ ಆಗ್ಬಿಡತ್ತೆ, ಸಮಟೈಮ್ಸ್ ಕಾಂಟೆಕ್ಚುವಲಿ ಒಂದಾಗತ್ತ. ಅಭಯ ಅಂದ್ರೆ ಹಾಗೆ ನಮ್ಗೆ ಅಭಯ ಬರುತ್ತೆ, ಅಭಯ ಎಲ್ಲಿಂದ ನಮ್ಗೆ ಬರಬೇಕು ಅಂದ್ರೆ, ಅಭಯ ಎಲ್ಲಿಂದ ಬರುತ್ತೆ ಅಂದ್ರೆ ನಮ್ಗೆ ನಮ್ಗೆ ಕೀಟಲೆ ಮಾಡುವಂತ ದೈತ್ಯ ಶಕ್ತಿಗಳೆಲ್ಲ ಇರತ್ತಲ್ಲ, ನಮ್ಗೆ ಯಾವಾಗ್ಲೂ ಅದೇ ಭಯ ತಾನೆ, ಯಾರನ್ನಾರು ಏನಾರು ಮಾಡ್ಬಿಟ್ಟೆ ಏನ್ ಮಾಡೋದು, ಪಕ್ಕದ ಮನೆಯಲ್ಲಿ ಏನಾರು ನಮ್ಗೆ ಮಾಡಿದ್ರೆ ಏನೋ, ಕಳ್ಳ ಬಂದ್ರೆ ಏನಾರು. ಸೊ ಈ ಅಂಜಿಕೆ ಇರುತ್ತೆ. ಆವಾಗ ನಮ್ಗೆ ಅಭಯ ಕೊಡೋದು ಶಂಖ ಅಂತಾರೆ. ಶಂಖ ಆ ಒಂದು ಆ ಶಂಖದ ಧ್ವನಿಯಿಂದ ಆ ದೈತ್ಯರ ಸೈನ್ಯ ದೈತ್ಯರ ಮರಿಮಕ್ಕಳು ಆ ಬೀಜವನ್ನೇ ಹೊರಟೋಗತ್ತಂತ, ಗರ್ಭಪಾತ ಆಗ್ಬಿಡತ್ತ ಅಂತ ಹೇಳ್ತಾರೆ. ಸೊ ಅದೇ ಅಭಯ ನಮ್ಗೆ ಅಂತ, ವರ ಅಭಯ ಬಂದ್ರೂ ನಿಮ್ಗೆ ಚಕ್ರ ಶಂಖನೇ ಆಗತ್ತೆ. ಸೊ ಹೇಗಿದ್ರು ಯು ಕ್ಯಾನ್ ಟೇಕ್ ಇಟ್, ನೀವು ಹೇಗೆ ಬೇಕಾದ್ರೆ ಅದನ್ನ ನೋಡಬಹುದು ಅಂತ ಹೇಳ್ತಾರೆ. ಹೌದು, ಯಾಕೆ ಅಂದ್ರೆ ಅದು ಶ್ರೀವತ್ಸ ಚಿನ್ನ ಚಿಹ್ನೆನೆ ಲಕ್ಷ್ಮೀ ಸ್ವರೂಪ ತಾನೆ. ಇಲ್ಲಿ ನಾವು ಮೂರು ಹೇಳ್ತಾ ಇದ್ದೀವಲ್ಲ, ಕೌಸ್ತುಭ ಅಂಬೋದು ಬರೀ ಒಂದು ನೆಕ್ಲೆಸ್ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಚತುರ್ಮುಖ ಬ್ರಹ್ಮರೇ ಕೂತಿದ್ದಾರೆ ಸೇವೆ ಮಾಡ್ಲಕ್ಕೆ ಅಂತ. ಸೊ ಈ ಉಳಿದ ಎರಡು ಬಂದ್ರೆ ವನಮಾಲಿ ಶ್ರೀವತ್ಸ ಹೇಳುವಾಗ ಇದು ಎರಡು ಶ್ರೀ ಏವ ಲಕ್ಷ್ಮಿಯೇ ಅಂತ ಹೇಳ್ತಾರೆ. ಅಲ್ಲಿ ನಾವು ಲಕ್ಷ್ಮಿಯ ಆ ಮಾಲೆ ಹಾಕುವ ಮೂಲಕ ಅಲ್ಲಿ ಲಕ್ಷ್ಮಿಯ ಚಿಂತನೆ ಮಾಡಬೇಕು. ಸೊ ನಾವು ಪೂಜೆ ಇದು ನಮ್ಮ ಈ ಒಂದು ಸಂಪದ ಶುಕ್ರವಾರ ಪೂಜೆ ಎಲ್ಲ ಮಾಡುವಾಗ ಇವನ್ ವರಲಕ್ಷ್ಮಿ ಪೂಜೆ ಮಾಡುವಾಗಲೂ ಈ ರೂಪವನ್ನೇ ಧ್ಯಾನ ಮಾಡ್ತೀವಿ. ಈ ಒಂದು ಶ್ರೀವತ್ಸ ಅಲ್ಲಿ ಇರುವಂತ ರೂಪ ಭಗವಂತನ್ನ ಹೃದಯದಲ್ಲಿ ಲಕ್ಷ್ಮಿ ಇದ್ದ, ಲಕ್ಷ್ಮಿಗೆ ಆಶ್ರಯವಾಗಿ ಭಗವಂತ ಇದ್ದಾನೆ, ಆ ಲಕ್ಷ್ಮಿಯನ್ನ ನಾನು ಇವಾಗ ಪೂಜೆ ಮಾಡ್ತೀನಿ ಅಂತ ಆ ರೂಪವನ್ನ ತಕೊಂಡು ನಾವು ಶುಕ್ರವಾರ ಪೂಜೆಗೆಲ್ಲದಕ್ಕೆ ಈ ಒಂದು ಶ್ರೀವತ್ಸ ರೂಪ ಭಗವಂತನ ಹೃದಯದಲ್ಲಿ ಇರುವಂತ ಆ ಚಿಹ್ನೆ ಅದು ಲಕ್ಷ್ಮಿ, ಅದನ್ನೇ ಪೂಜೆ ಮಾಡ್ತೀವಿ. ಅದಕ್ಕೆ ರತ್ನ ಮಾತ್ರ ಹಾಕ್ತೀವಿ, ರತ್ನ ತುಳಸಿ ಮಾತ್ರ ಹಾಕ್ತೀವಿ, ಅಥವಾ ವನಮಾಲ ಹಾಕೋ ಬರೀ ತುಳಸಿ ಮಾತ್ರ ಹಾಕ್ತೀವಿ. ಇದು ಏನು ಟೆನ್ ಹತ್ತು ಕೈಯಿಂದ ಹತ್ತು ಭುಜಗಳಿಂದ ದೇವ್ರು ನಮ್ಗೆ ಯಾವಾಗೆ ಸೂಚನೆ ಮಾಡ್ತಾನಂದ್ರೆ ನಮ್ಮ ಆಯುಷ್ಯನ್ನ ಅವನು ಧಾರಣೆ ಮಾಡಿದ್ದೀನಿ ಅಂತ ನಮ್ಗೆ ಒಂದು ಅಭಯವನ್ನ ಕೊಡ್ತಾನೆ. ಈ ಹತ್ತು ಆಯುಧಗಳು ಯಾವುದು ಅಂದ್ರೆ ಪದ್ಯಮಾಲಾದಲ್ಲಿ ಒಂದು ತರ ಕೊಟ್ಟಿದ್ದಾರೆ, ಇಲ್ಲಿ ಬರುವಾಗ ಭಾಗವತದಲ್ಲಿ ಬರುವಾಗ ಅವರು ಅದು ಖಡ್ಗವನ್ನ ಕೊಟ್ಟಿಲ್ಲ, ಪದ್ಮವನ್ನ ಬಿಟ್ಟು ಹಲ ಮುಸಲ ತಕೊಂಡಿದ್ದಾರೆ ವ್ಯತ್ಯಾಸ.
ಈಗ ಕೃಷ್ಣ ಜಪದಲ್ಲಿ ವರ ಅಭಯ ಅಂತ ಬರುತ್ತಲ್ಲ, ಅದಕ್ಕೆ ಯಾವ ರೀತಿ ಅರ್ಥ ಮಾಡ್ಬೇಕು?
ವರ ಅಭಯ ಅಂಬೋದಕ್ಕೆ ಅಲ್ಲಿ ಬಿಕಾಸ್ ಅಲ್ಲಿ ಚಕ್ರಶಂಕ ಆಲ್ರೆಡಿ ಟೋಲ್ಡ್, ಸೊ ಅದನ್ನ ತಿರ್ಗಾ ಅದನ್ನ ಪುನರುಕ್ತಿ ಮಾಡ್ಲಂಗೆ, ವರ ಕೊಡ್ತಾನ ಅಭಯ ಕೊಡ್ತಾನ ಅಂದ್ರೆ ಫಸ್ಟ್ ನಮ್ಗೆ ಅಭಯ ಬೇಕು. ನಮ್ಗೆ ಭಯ, ನಮ್ಗೆ ಯಾರ್ಯಾರು ಉಪದ್ರವ ಮಾಡ್ತಾರೋ ಅವ್ರ ಉಪದ್ರವದಿಂದ ನಮ್ಮನ್ನ ರಕ್ಷಣೆ ಮಾಡ್ಬೇಕು, ಅದಕ್ಕೆ ಫಸ್ಟ್ ಅಭಯ ಕೊಡ್ತಾನೆ. ಉಪದ್ರವ ಅಂತ ಬಂದ್ರೆ ನೀವು ಎಷ್ಟು ದೂರ ಬೇಕಾದ್ರೆ ಹೋಗೋದು. ಈ ಸಂಸಾರ ಎಂಬುವ ಸಾಗರದಲ್ಲಿ ನಾವು ಮುಳುಗಿದ್ದೀವಿ, ಅಂಜಿಕೆ ಆಗತ್ತೆ, ಸೊ ಅದಕ್ಕೆ ಅಭಯ ಕೊಡ್ತಾನ ಅವನು. ನಾನಿದ್ದೀನಿ ಯೋಚನೆ ಮಾಡಬೇಡ ಅಂತ ಅಭಯ ಕೊಡ್ತಾನೆ. ಆಮೇಲೆ ಅಭಯ ಕೊಟ್ಟ ಮೇಲೆ ವರ ಕೊಡ್ತಾನೆ. ವರ ಅಂಬೋದು ಯಾವತ್ತು, ವರ ಅಂಬೋದಕ್ಕೆ ಅದಕ್ಕೆ ಹೇಳ್ತಾರೆ ಕೆಲವೊಮ್ಮೆ ಈ ಒಂದು ಕಪಿಲ ದತ್ತಾತ್ರೇಯ ಈ ರೂಪಗಳೆಲ್ಲ ಬಂದಾಗ ಹೇಳ್ತಾರೆ, ಅಲ್ಲಿ ವರ ಅಂತ ಬಂದಾಗ ಅವ್ರು ಏನ್ ಹೇಳ್ತಾರೆ, ವರ ಏನಂದ್ರೆ ಶ್ರೇಷ್ಠವಾದ ವರ ಜ್ಞಾನನೇ. ಜ್ಞಾನ ಬಂದಾಗ ನಮ್ಗೆ ಧೈರ್ಯ ಬಂದ್ಬಿಡುತ್ತೆ. ಶ್ರೇಷ್ಠವ ಆ ಜ್ಞಾನದಿಂದಲೇ ಈ ಒಂದು ಸಂಸಾರವನ್ನ ಘಾತ್ಮಕ್ಕೆ ಆಗುತ್ತೆ. ಸೊ ವರ ಅಂತ ಬಂದಾಗ ಅಲ್ಲಿ ಜ್ಞಾನ ಬಂದ್ಬಿಡುತ್ತೆ ನಿಮ್ಗೆ. ಲೌಕಿಕವಾಗಿ ನೀವು ಇಟ್ಕೋಬೇಕು ಅಂದ್ರೆ ವರ ಅಂದ್ರೆ ನಮ್ಮ ಅಭಿಲಾಷೆಗಳು, ನಮ್ಗೆ ಏನೆಲ್ಲ ಬೇಕು, ನಮ್ಗೆ ನಾವು ಕೇಳಿದ ವರ ಕೊಡು ಅಂತ ಹೇಳ, ನಾನ್ ಕೇಳಿದನ್ನ ನನ್ನ ಕೊಡು, ವರವ ಕೊಡು ತಾಯಿ ಅಂತ ಕೇಳ್ತಾರ, ನಂಗೆ ಈ ವರ ಕೊಡು, ನನ್ಗೆ ಈ ಒಂದು ಈ ತರ ಒಂದು ಇದು ಕೆಲ್ಸ ಆಗ್ಬೇಕು, ಆ ತರ ನೀವು ಲೌಕಿಕ ಏನೇನ್ ಬೇಕಲ್ಲೋ ಎಲ್ಲವೂ ಇಟ್ಕೋಬಹುದು. ಬಟ್ ಅದೆಲ್ಲ ನಮ್ಗೆ ನಶ್ವರ ಆಗ್ಬಿಡತ್ತೆ. ಏನೇ ಒಂದು ಪದಾರ್ಥ, ಒಂದು ಕಾರ್ ಬೇಕು ಅಂತ ನಾವು ಕೇಳಿದ್ರೆ ಕಾರ್ ಒಂದು 4-5 ವರ್ಷದಲ್ಲಿ ಹೋಗ್ಬಿಡುತ್ತೆ. ಏನ್ ಕೇಳಿದ್ರು ದಟ್ ಫಾಲ್ಸ್ ವೆರಿ ವೆರಿ. ಅದಕ್ಕೆ ವರ ಅಂಬೋ ಶಬ್ದಕ್ಕೆ ಜ್ಞಾನವನ್ನೇ ಇಟ್ಕೊಂಡ್ ಬಿಡ್ತಾರೆ. ಜ್ಞಾನ ಅಂದ್ರೆ ಈ ಒಂದು ನೋಡಿ, ನೀವು ಇವಾಗ ಏನೋ ಒಂದು ವಿಷಯವನ್ನ ನಿಮ್ಗೆ ಮನಸ್ಸಲ್ಲಿ ಚಂದಾಗಿ ಆಗಿ ಆ ಮನಸ್ಸಲ್ಲೇ ಪಡೆದು ಬಿಡುತ್ತೆ, ಆ ಜ್ಞಾನ ಬರುತ್ತೆ ನಮ್ಮಲ್ಲಿ. ಆ ಜ್ಞಾನ ಮಿಂಚಿದಾಗ ಆ ಜ್ಞಾನಕ್ಕೆ ನಾಶ ಅಂಬೋದೇ ಇಲ್ಲ. ನಾವು ಈ ದೇಹವನ್ನ ಬಿಟ್ಟ ಮೇಲೇನು ಅಲ್ಲಿ ಜ್ಞಾನ ಇರುತ್ತೆ. ನೆಕ್ಸ್ಟ್ ನಿಮ್ಗೆ ಬರೋ ಜನ್ಮದಲ್ಲಿ ಆ ಜ್ಞಾನ ಅದಕ್ಕೆ ಸ್ಪಾರ್ಕ್ ಅಂಡ್ ಇಟ್ ಕಮ್ಸ್ ಅಗೇನ್. ಜ್ಞಾನಕ್ಕೆ ಯಾವತ್ತೂ ನಾಶ ಅಂಬೋದೇ ಇಲ್ಲ, ಯಾವತ್ತು ಇರೋದು. ಸೊ ಅದಕ್ಕೆ ವರ ಅಂದ್ರೆ ಶ್ರೇಷ್ಠವಾದ ವರ ಜ್ಞಾನ ಅಂತ ತಗೊಳ್ತಾರೆ. ದಟ್ ಎನಿಮಿ ಆರ್ ಎವ್ರಿಥಿಂಗ್, ನಿಮ್ಗೆ ಬರುವಂತ ಆ ವಿಘ್ನ ನಿವಾರಣೆ. ಅಭಯ ಅಂಬೋದು ವಿಘ್ನಗಳನ್ನ ನಿವಾರಣೆ ಮಾಡೋದು. ಅಭಯ ಹಸ್ತ ಪ್ರೊಟೆಕ್ಷನ್. ಯಾರ್ದಾರು ರಾಜನ ಅದೇ ಬರ್ತಾರಲ್ಲ, ರಾಜ ಹತ್ರ ಹೋಗಿ ನನ್ನನ್ನ ರಕ್ಷಣೆ ಮಾಡಿ ಕ್ಷಮೆ ಮಾಡಿ ಅಂದ್ರೆ ಅಭಯ ಕೊಟ್ಟಿದ್ದಾರೆ. ಯತಿಗಳಿಗೆ ದಾನ ಏನು ದಾನ ಮಾಡ್ಲಿಕ್ಕೆ ಆಗತ್ತೆ, ಯತಿಗಳು ದಾನ ಮಾಡಕ್ ಆಗತ್ತ ಅಂದ್ರೆ ಆಚಾರ್ಯರಲ್ಲಿ ಸ್ಪಷ್ಟ ಮಾಡ್ತಾರೆ. ಯತಿಗಳು ಎಲ್ಲವನ್ನೂ ಬಿಟ್ಟವರು, ಅವ್ರ ಹತ್ರ ಒಂದು ಇಲ್ಲ. ಬಟ್ ಏನಿದೆ ಅಂದ್ರೆ ಅಭಯ ದಾನ ಕೊಡಬೇಕು ಅಂತ. ಅಭಯ, ನಾನ್ ನಿನ್ನ ರಕ್ಷಣೆ ಮಾಡ್ತೀನಿ, ಯೋಚನೆ ಮಾಡಬೇಡ ಅಂತ ಒಂದು ಧೈರ್ಯವನ್ನ ಅವ್ರಿಗೆ, ಸಂಸಾರದಲ್ಲಿ ಅವ್ರಿಗೆ ಒಂದು ಧೈರ್ಯವನ್ನ ಕೊಡ್ತಾರಂತ. ಅಭಯ ದಾನ ಅಂಬುದು ಯತಿಗಳ ಶ್ರೇಷ್ಠವಾದ ದಾನ ಅಂತ ಹೇಳ್ತಾರೆ. ಸೊ ಯು ಸ್ಟಾಪಿಂಗ್ ಇಟ್. ಆಮೇಲೆ ಅಭಯ ಆದ್ಮೇಲೆ ಆಮೇಲೆ ವರ ಕೈ ಮಾಡಿದಾಗ ಅಲ್ಲಿಂದ ನಿಮ್ಗೆ ಬರತ್ತೆ ವರ ಸುರಿತಾನ. ಯೂಶಲಿ ಲಕ್ಷ್ಮಿಯ ಕೈಯಿಂದ ಆ ಕಾಸೆಲ್ಲ ಬೀಳೋ ತರ ಇರುತ್ತಲ್ಲ ಅದು, ಹಾಕ್ತೀವಿ. ಜನರಲ್ ಆಗಿ ನಾವು ಹಾಕೋದು ಮೂಲ ರೂಪ, ಮೂಲ ನಾರಾಯಣನನ್ನ ಹಾಕ್ತೀವಿ. ಮೂಲ ನಾರಾಯಣನ ಹಾಕೋವಾಗ ಆವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಇಮರಿ ಚಕ್ರ, ಅದು ಒಂದು ಪ್ರದಕ್ಷಿಣಾಕಾರ ಬರಬೇಕು. ಅದು ಹಾಕೋವಾಗ ಅಂದ್ರೆ ದೇವರ ಬಲಕೆ, ನಮ್ಮ ಬಲಕೆ ಇಲ್ಲ, ದೇವರ ಬಲಕೆ ಅಲ್ಲಿ ಚಕ್ರ. ಆಮೇಲೆ ಪ್ರದಕ್ಷಿಣ ಬನ್ನಿ, ಚಕ್ರ ಆದ ಮೇಲೆ ಶಂಖ ಈ ಕೈಲಿ ಕೊಡಿ. ನನ್ನ ರೂಪ ಒಸಿ ಕೊಡ್ತಾನಲ್ಲ, ಇದು ಮೂಲ ನಾರಾಯಣನ ರೂಪ ಹಾಕಿದಾಗ, ಮೂಲ ರೂಪವನ್ನು ಹಾಕಿದಾಗ ಹೀಗೆ ಬರುತ್ತೆ, ಚಕ್ರ ಶಂಖ ಗದಾ ಪದ್ಮ ಬರುತ್ತೆ. ಮತ್ತೆ ನೀವು ಬೇರೆ ಏನಾದ್ರು ರೂಪ ತಗೊಂಡು ಒಂದೊಂದು ರೂಪ ವಿಶೇಷ ಇರತ್ತಲ್ಲ, ಬೇರೆ ಬೇರೆ ರೂಪ ಹಾಕುವಾಗ ಸ್ವಲ್ಪ ಸ್ವಲ್ಪ ನಾವು ವ್ಯತ್ಯಾಸ ಮಾಡ್ಕೊಳ್ತೀವಿ. ಅದೇ ನೀವು ವಾಸುದೇವ ರೂಪ ಹಾಕ್ಬೇಕು ಅಂತ ಅನ್ಕೊಳ್ಳಿ, ನಮ್ಗೆ ನಮ್ಗೇನೋಪ್ಪ ನಾರಾಯಣ ಇದ್ರೆ ಏನೋ ವಾಸುದೇವ, ಅವನೇ ನಾರಾಯಣನೇ ವಾಸುದೇವ ರೂಪದಿಂದ ನಮ್ಮೊಳಗೆ ಬಂದಿದ್ದ. ಸೂರ್ಯ ನಮಸ್ಕಾರ ಎಲ್ಲ ಮಾಡುವಾಗ ಕೆಲವರು ಏನ್ ಮಾಡ್ತಾರಂದ್ರೆ ಅಲ್ಲಿ ಸೂರ್ಯ ನಾರಾಯಣ ಇರ್ತಾನೆ, ಆ ಸೂರ್ಯ ನಾರಾಯಣನೇ ನಮ್ಮೊಳಗೆ ಬರೋವಾಗ ಆ ವಾಸುದೇವ ರೂಪದಿಂದ ಬರ್ತಾನಂತ ಒಂದು ಕಡೆ ಪ್ರಮಾಣ ಕೊಟ್ಟಿದ್ದಾರೆ ಆಚಾರ್ಯರು. ಅದು ಬರೋವಾಗ ಅವ್ರು ಏನ್ ಮಾಡ್ತಾರೆ ಇವಾಗ ಅಂದ್ರೆ ಅವ್ರು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ, ಚಕ್ರ ಶಂಖ ಪದ್ಮ ಗದ ಹಾಕ್ಬಿಡ್ತಾರೆ, ಬಿಳಿ ಬಣ್ಣ ಹಾಕಿ ಅದು ಹಾಕ್ಬಿಡ್ತಾರೆ, 14 ರೂಪಗಳಿಗೇನ ಬರ್ಬತ್ತೆ. ಸೊ ನೀವು ಯಾವ ರೂಪವನ್ನ ಧ್ಯಾನ ಮಾಡಿ ಅದು ಬರೀತೀರೋ ಹಾಗೆ ಸ್ವಲ್ಪ ಬಟ್ ಜನರ ಹೇಳಿಲ್ಲ ಅಂದ್ರೆ ಇದು ಇಂಪಾರ್ಟೆನ್ಸ್ ಬಂದು ಗದೆ ನಿಯಮನ ಮಾಡುತ್ತೆ. ನಾವು ಧರ್ಮ ಮಾಡಬೇಕಂದ್ರೆ ಇವಾಗ ಚಕ್ರ ಅಂಬೋದು ಧರ್ಮಕ್ಕೆ ಸಂಕೇತ ಅಂತ ನಾವು ಹಾಕ್ತೀವಿ ಅಲ್ವಾ, ಚಕ್ರ ಹಾಕ ಧರ್ಮ ಚಕ್ರ ಹೇಳ್ತೀವಿ, ಧರ್ಮ ಚಕ್ರ ಅಯೋಗ್ಯರನ್ನ ನಾಶ ಮಾಡತ್ತ, ಒಳ್ಳೆಯವರಿಗೆ ಒಳ್ಳೆಯವರಿಗೆ ಒಂದು ಅಂಬರೀಷನಿಗೆ ಅವನಿಗೆ ರಕ್ಷಣೆ ಮಾಡತ್ತ ಚಕ್ರ ಅಂತ ನಾವು ಧ್ಯಾನ ಮಾಡ್ತೀವಿ. ಆ ಧರ್ಮ ಆಗಬೇಕಂದ್ರೆ ಆ ಧರ್ಮಕ್ಕೆ ಆ ಒಂದು ಪ್ರೊಟೆಕ್ಷನ್ ಕೊಡೋದು ಗದ ವೈರಾಗ್ಯ ಇರಬೇಕು. ವೈರಾಗ್ಯ ಆತರನೇ ನಿಮ್ಗೆ ದುಡ್ಡು ಐಶ್ವರ್ಯ ಬಂದಾಗ ವೈರಾಗ್ಯ ಜೊತೆಯಲ್ಲಿ ಐಶ್ವರ್ಯ ಇರಬೇಕು. ದುಡ್ಡು ಜನಕ ಮಹಾರಾಜನ್ಗೆ ಅಷ್ಟು ಒಂದು ಸಂಪತ್ತು ಎಲ್ಲವೂ ಇತ್ತು, ಆ ಜೊತೆಯಲ್ಲಿ ಅವನಿಗೆ ವೈರಾಗ್ಯ ಎಂಬೋ ಅಂಕುಶ ಇತ್ತು. ಆದ ಕಾರಣದಿಂದ ದೇವರು ವಿಶೇಷವಾಗಿ ಅವನಿಗೆ ರಕ್ಷಣೆ ಮಾಡಿದ. ಸೊ ಗದೆ ಎಂಬುದು ಈ ಒಂದು ವೈರಾಗ್ಯದ ಸಂಕೇತ ಅದು.
ಅದಕ್ಕೆ ನಾವು ಕೆಲವರು ಮುದ್ರೆ ಹಾಕುವಾಗ ಒಂದೇ ಗದಾ ಮುದ್ರೆಯನ್ನ ಹಾಕೊಳ್ತಾರೆ, ನಮ್ಮ ಇದನ್ನ ಫಸ್ಟ್ ಗದಾ ಮುದ್ರೆ ಹಾಕೊಳ್ತಾರೆ. ಯಾಕೆಂದ್ರೆ ನಮ್ಮ ಎಲ್ಲ ವಿಷಯಗಳು ನಿಯಂತ್ರಣ ಇರಬೇಕು, ನಮ್ಮ ಕಾಮನೆಗಳನ್ನ ನಿಯಂತ್ರಣವಾಗಿ ಇಟ್ಕೋಬೇಕು. ಅದಕ್ಕೆ ವಾಯುದೇವರು ಒಬ್ಬರಿಂದಲೇ ಅದು ಆಗತ್ತೆ ಕಾಮದಲ್ಲಿ. ಅದಕ್ಕೆ ಅವ್ರು ಕಾಮ ಶ್ರೇಷ್ಠ ಅಂತ ಅವ್ರು ಹೇಳೋವಾಗ ಅಲ್ಲಿ ಹೇಳ್ತಾರೆ ಯಾವ ತರ ಕಾಮ ಇರ್ಬೇಕು, ಕಾಮನೇ ಶ್ರೇಷ್ಠ ಅಂತ ವಾಯುದೇವರು ಹೇಳ್ತಾರೆ. ಅದಕ್ಕೆ ಅವ್ರು ಕೊಡೋ ರೀಸನ್ ಕಾಮ ಅಂದ್ರೆ ಏನು ಅಂದ್ರೆ ಯಾವ ಕಾಮ ನಿಯಂತ್ರಣ ಮಾಡಲ್ಪಟ್ಟ ಆ ಕಾಮನಲ್ಲಿ ಭಗವಂತ ಅಲ್ಲಿ ಸನ್ನಿಹಿತನಾಗಿದ್ದಾನೆ, ಅಲ್ಲಿ ಬಲಸ್ವರೂಪಿಯಾಗಿದ್ದಾನೆ ಅಂತ ಹೇಳ್ತಾರೆ. ಹರಿಕಾಂಸಾರದಲ್ಲಿ ಎಂಟೈರ್ ಥಿಂಗ್ ಎಲ್ಲವೂ ಬರುತ್ತೆ, ಎಲ್ಲಾ ವಿಷಯಗಳು ಅಲ್ಲೇ ಬರುತ್ತೆ ನಿಮ್ಗೆ.
ಏನು ಮೀರಾ ಅವ್ರೆ,
ಭುಜಕೀರ್ತಿ ಎಂಬುದು ದೇವರನ್ನ ನಾವು ಹೇಳ್ತೀವಿ ಭುಜಕೀರ್ತಿ. ನಾವ್ ಏನ್ ಹೇಳ್ತೀವಿ, ಭುಜ ಅಂದ್ರ ಭೋಗ ಅಂತ. ಭುಜಗಳು ಇದ ದೇವರಿಗೆ ಅಂದ್ರೆ ಭೋಗ, ಎಲ್ಲವೂ ಅವನ ಭೋಗ ಎಂಬುದು ಒಂದು ಸಂಕೇತ. ಒಂದು ಭುಜ ಕೀರ್ತಿ, ಕೀರ್ತಿ ಅಂದ್ರೆ ಅವನು ದೇಶ. ನಾವ್ ಹೇಳ್ತೇವೆ ನಿಮಗೆ ಮಂಗಳವ ಅಂತ ಹೇಳ್ತೀವಿ, ಜಯ ಜಯ ಅಂತ ಅವನ್ನ ಕರಿತೀವಿ. ಅಂದ್ರೆ ಅವನು ಜಯ ಎಂಬೋ ಶಬ್ದಕ್ಕೆ ಏನ್ ಅರ್ಥ ಅಂತ ಆಚಾರ್ಯ ಕೊಡ್ತಾರೆ. ಜಯ ಅಂದ್ರೆ ನಾವೇನ್ ಹೇಳ್ತೀವಿ, ಜಯ ಅಂದ್ರೆ ಹಿ ವಿಕ್ಟೋರಿಯಸ್ ಅಂತ ಅರ್ಥ ಕೊಡ್ತಾರೆ ಇಂಗ್ಲಿಷ್ಲಿ. ಆಗಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಏನ್ ಹೇಳ್ತಾರಂದ್ರೆ ಅಲ್ಲಿ ಜಯ ಆಗಲಿ, ಜಯ ನೀನು ಜಯ ಅಂದ್ರೆ ಜಯ ವಿಕ್ಟೋರಿಯಸ್ ಫಾರ್ ಹುಮ್. ಆ ಒಂದು ಬಂದಿಲ್ಲ, ಟು ಹುಮ್ ಅಂಬೋದು ಬಂದಿಲ್ಲ. ಇಲ್ಲಿ ಇರುವಂತ ಜಯ ಅಂಬೋ ಪದಕ್ಕೆ ಅರ್ಥ ಏನು ಅಂದ್ರೆ ನೀನು ಉತ್ತಮ ಅಂಬೋ ಅರ್ಥ ಕೊಟ್ಟಿದ್ದಾರೆ ಆಚಾರ್ಯ. ಜಯ ಅಂಬೋದಕ್ಕೆ ಉತ್ತಮ, ಜಯ 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 ಅಂದ್ರೆ ನಿನಗೆ ಜಯ ಆಗಲಿ, ನಿನಗೆ ನಾವ್ ಯಾರು ಅವರಿಗೆ ಜಯ ಆಗಲಿ ಅಂತ ಹೇಳಕ್ಕೆ. ಅವನು ಜಯನಾಗೇ ಇದ್ದಾನ, ಅವನು ಹೇಗಿದ್ದಾನ, ಅವನು ಉತ್ತಮ, ನೀನು ಉತ್ತಮ, ನೀನು ಉತ್ತಮ, ನೀನು ಉತ್ತಮ ಅಂಬೋದು ಅದನ್ನ ಅರ್ಥ ಅಂತ. ಇದನ್ನ ಅವರು ತಮ್ಮ ಸ್ವತಃವಾದ ಆಚಾರ್ಯರೇ ಇದನ್ನ ಬರೆದಿದ್ದಾರೆ ಬೃಹದಾರಣ್ಯಕೋಪನಿಷತ್ ಬರುತ್ತೆ. ಸೊ ಅದು ಭುಜಕೀರ್ತಿ ಅಂದ್ರೆ ಅವನ ಉತ್ತಮತ್ವ, ಆ ಒಂದು ಭೋಗ, ಎಲ್ಲವನ್ನೂ ಅವನು ಭೋಗ ಮಾಡ್ತಾನೆ. ಇದಕ್ಕೆ ಏನು ಲಾಜಿಕ್ ಕೊಡ್ತಾರಂದ್ರೆ ವಾದಿರಾಜರು ಏನ್ ಹೇಳ್ತಾರಂದ್ರೆ ಯಾರು ಅದು ಶೋಭಾನಲ್ಲೇ ಬರುತ್ತೆ, ಯಾರು ಸೃಷ್ಟಿ ಮಾಡಿದ್ದಾನೋ ಅವನ ಒಂದು ಒಂದು ಪದಾರ್ಥವನ್ನ ಸೃಷ್ಟಿ ಮಾಡಿದ್ದಾನೆ, ಒಂದು ಅನ್ನವನ್ನ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಅದನ್ನ ಆ ಭೋಗ ಮಾಡುವ ಶಕ್ತಿನೂ ಅವನ ಒಬ್ಬನಿಗೇ ಇದೆ. ಸೊ ಅದನ್ನ ಅದು ಭುಜ ಕೀರ್ತಿ. ಭುಜ ಅಂದ್ರೆ ಭೋಗ, ಭೋಗ ಎಲ್ಲವನ್ನೂ ಅವನೇ ಭೋಗ ಮಾಡಬೇಕು. ಅವನು ಅಂದ್ರೆ ನಾವು ಎಲ್ಲಿ ಹೇಳ್ತೀವಿ ಸ್ವಾಕ್ಯರಸ ಅಂತ ಹೇಳ್ತೀವಲ್ಲ, ಸ್ವಾಕ್ಯರಸ ಅಂದ್ರೆ ಊಟಕ್ಕೆ ಮಾತ್ರ ಅಲ್ಲ, ಎಲ್ಲಾ ವಿಷಯಕ್ಕೇನು ರಸ ಅದು. ಅದನ್ನ ಭುಜಕೀರ್ತಿಗಳು ತೋಳುಗಳು ತೋಳಲ್ಲಿ ಹಾಕಿರುವಂತ ಆ ಭುಜಕೀರ್ತಿಗಳು ಅದು ಹೇಳ್ತಾ ಇರತ್ತಂತ, ದೇವರು ಉತ್ತಮ, ಅವನೇ ಸರ್ವಭುಕ್, ಅವನೇ ಸರ್ವ ಭೋಗವನ್ನು ಅವನೇ ಮಾಡ್ತಾನಂತ. ಅದನ್ನ ನಾವು ಅದನ್ನ ಭುಜಕೀರ್ತಿ ನೀವು ಹಾಕಿದ್ರೆ ಕೆಲವು ಕಡೆ ಆ ಒಂದು ಸರ್ಪದ ಆಕಾರದಲ್ಲಿ ಕೊಟ್ಟಿರ್ತಾರ ಭುಜಕೀರ್ತಿ ಅಂತ. ಅದು ಯಾಕೆಂದ್ರೆ ಈ ಒಂದು ಶೇಷದೇವರು ಅದನ್ನ ವಿಶೇಷವಾಗಿ ಮಾಡ್ತಾರೆ, ಆದ ಕಾರಣದಿಂದ ಆ ಒಂದು ಭುಜಂಗ ಅವ್ರಿಗೆಲ್ಲ ಅದೇ ಹೆಸರಾಯ್ತು. ಅವ್ರಿರೋ ಪಟ್ಟಣವೂ ಅದು ಭೋಗವತಿ, ಅಲ್ಲಿ ಭೋಗ ಜಾಸ್ತಿ ಅಂತ. ಹೌದು, ಅದು ಶೇಷನಿಗೆ. ಅದಕ್ಕೆ ಭುಜಕೀರ್ತಿನ ಅದೇ ಶೇಪ್ನ ಹಾಕ್ತಾರೆ ಕೆಲವರು. ಸೊ ಅವ್ರಿಗೆ ಭೋಗ. ಸೊ ಅವರು ನಮ್ಮ ದೇಹದಲ್ಲಿ ಇದ್ದಾರೆ, ನಮಗೆ ಇವಾಗ ಭೋಗ ಸಿಕ್ಕತ್ತಲ್ಲ. ನಮ್ಮ ದೇಹದಲ್ಲಿ ಕುಂಡಲಿನಿ ವಿಶೇಷವಾಗಿದ್ದು ಎಲ್ಲಾ ವಿಧ ಭೋಗಗಳನ್ನು ಲೌಕಿಕ ಭೋಗಗಳೇ ತಕೊಳ್ಳಿ, ಎಲ್ಲವೂ ಕೊಡತ್ತಾ ಅದು ಅಂತ, ಅದು ಪ್ರಾಣಶಕ್ತಿಗೆ. ಸೊ ಅದಕ್ಕೆ ಅವರಿಗೆ ಪ್ರಾಣ ಅಂತಾನೂ ಹೆಸರು. ಆ ಒಂದು ಅವರಿಗೆ ವಿಶೇಷವಾದ ಹೆಸರು ಶೇಷದೇವರಿಗೆ ಸತ್ಯ ಅಂಬೋ ಹೆಸರು ಇದಂತ. ಯಾಕೆಂದ್ರೆ ಸತ್ ಅಂದ್ರೆ ಮಲಗಿದ್ದಾನೆ, ದೇವರು ಅವರಲ್ಲಿ ಮಲಗಿದ್ದಾರೆ, ಕೊಟ್ಟು ಅವರಿಗೆ ಸತ್ಯ ಅಂತಾನೆ ಹೆಸರು ಅಂತ. ಹಾಗೆ ಹಾಗೆ ಡಿರೈವೇಟಿವ್ ಆಗಿ ಬಂದು ಆ ಭುಜ ಭೋಗ ಭೋಗವತಿ ಇದೆಲ್ಲ ಶೇಷದೇವರಿಗೆ ಅನ್ವಯ ಮಾಡ್ತಾರೆ. ಇನ್ಶಾರ್ಟ್ ಏನಂದ್ರೆ ಅವನು ಅಶೇಷವಾಗಿ ಇರ್ತಾನೆ, ಅಶೇಷವಾಗಿ ಎಲ್ಲವನ್ನೂ ಭೋಗ ಮಾಡ್ತಾನೆ, ಅದನ್ನ ಅದು ಹೇಳ್ತಾ ಇರುತ್ತಂತೆ.